ಅಧ್ಯಾಯ 11. ವತ್ಸಾಸುರ ಮತ್ತು ಬಕಾಸುರರ ಸಂಹಾರ. ಸಿಡಿಲೆರಗಿದಂತೆ ಶಬ್ದ ಮಾಡುತ್ತಾ ಜೋಡಿ ಅಶ್ವತ್ಥ ವೃಕ್ಷಗಳು ಭೂಮಿಗುರುಳಿದಾಗ ನಂದ ಮಹಾರಾಜನೂ ಸೇರಿದಂತೆ ವೃಂದಾವನದ ನಿವಾಸಿಗಳೆಲ್ಲ ಅಲ್ಲಿಗೆ ಬಂದರು. ಎರಡು ಮಹಾವೃಕ್ಷಗಳೂ ಇದ್ದಕ್ಕಿದ್ದಂತೆ ಬಿದ್ದು ಹೋದದ್ದನ್ನು ಕಂಡು ಅವರಿಗೆ ಬಹು ಆಶ್ಚರ್ಯವಾಯಿತು. ಅವು ಏಕೆ ಉರುಳಿದುವೆಂದು ಅರ್ಥವಾಗದೆ ಅವರಿಗೆ ಗೊಂದಲವಾಯಿತು. ಯಶೋದೆಯ ಹಗ್ಗಗಳಿಂದ ಒರಳು ಕಲ್ಲಿಗೆ ಕಟ್ಟಿಸಿ ಹಾಕಿಕೊಂಡಿದ್ದ ಕೃಷ್ಣನನ್ನು ನೋಡಿ ಅವರು ಅದು ಯಾವುದೋ ರಾಕ್ಷಸನ ಕೆಲಸವಿರಬೇಕು ಎಂದು ಅವರಿಗೆ ಎನ್ನಿಸಿತು. ಇಲ್ಲವಾದರೆ ಹೀಗಾಗುವುದು ಹೇಗೆ ಸಾಧ್ಯ? ಜೊತೆಗೆ ಮಗು ಕೃಷ್ಣನಿಗೆ ಮತ್ತೆ ಮತ್ತೆ ಇಂತಹ ಅಸಾಧಾರಣ ಘಟನೆಗಳು ಸಂಭವಿಸುತ್ತವೆ ಎಂದು ಅವರಿಗೆ ಕಳವಳವಾಯಿತು. ಹಿರಿಯ ಗೋಪಾಲಕರು ಹೀಗೆ ಚಿಂತಿಸುತ್ತಿರುವಾಗ ಅಲ್ಲಿ ಆಡುತ್ತಿದ್ದ ಪುಟ್ಟ ಹುಡುಗರು ಕೃಷ್ಣನು ತನ್ನನ್ನು ಕಟ್ಟಿಹಾಕಿದ್ದ ಹಗ್ಗಗಳಿಂದ ಎಳೆದುದರಿಂದ ಮರಗಳು ಉರುಳಿದವು ಎಂದು ಅವರಿಗೆ ಹೇಳಿದರು. ಅವರು ಕೃಷ್ಣನು ಎರಡೂ ಮರಗಳ ಮಧ್ಯೆ ಬಂದ. ಒರಳು ಕಲ್ಲು ತಲೆಕೆಳಗಾಯಿತು, ಮರಗಳ ಮಧ್ಯೆ ಸಿಕ್ಕಿಕೊಂಡಿತು. ಕೃಷ್ಣನು ಹಗ್ಗವನ್ನು ಎಳೆಯಲು ಪ್ರಾರಂಭಿಸಿದ. ಮರಗಳು ಬಿದ್ದು ಹೋದವು. ಮರಗಳು ಉರುಳಿದಾಗ ಅವುಗಳಿಂದ ಕಣ್ಣು ಕೋರೈಸುವ ಪ್ರಭೆಯ ಇಬ್ಬರು ಹೊರಬಂದರು. ಕೃಷ್ಣನೊಡನೆ ಮಾತನಾಡಲು ಪ್ರಾರಂಭಿಸಿದರು ಎಂದು ವಿವರಿಸಿದರು. ಗೋಪಾಲಕರಲ್ಲಿ ಬಹುಮಂದಿ ಆ ಮಕ್ಕಳ ಮಾತುಗಳನ್ನು ನಂಬಲಿಲ್ಲ. ಇಂತಹ ಸಂಗತಿಗಳು ನಡೆಯುವುದು ಸಾಧ್ಯ ಎಂದು ನಂಬುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಆದರೆ ಕೆಲವರು ಮಾತ್ರ ಅವರ ಮಾತುಗಳನ್ನು ನಂಬಿ ನಂದ ಮಹಾರಾಜನಿಗೆ ನಿನ್ನ ಮಗ ಇತರ ಮಕ್ಕಳಂತಲ್ಲ, ಅವನು ಇದನ್ನು ಮಾಡಿದ್ದರೂ ಮಾಡಿರಬಹುದು ಎಂದರು. ತನ್ನ ಮಗನ ಅಸಾಧಾರಣ ಶಕ್ತಿಯ ವಿಷಯವನ್ನು ಕೇಳಿ ನಂದ ಮಹಾರಾಜನು ಮುಗುಳ್ನಗೆ ನಕ್ಕನು. ಮುಂದಕ್ಕೆ ಬಂದು ಆ ಬೆರಗುಗೊಳಿಸುವ ಮಗುವನ್ನು ಬಿಡುಗಡೆ ಮಾಡಲು ಗಂಟನ್ನು ಬಿಡಿಸಿದನು. ನಂದ ಮಹಾರಾಜನು ಅವನನ್ನು ಬಿಡುಗಡೆ ಮಾಡಿದ ಮೇಲೆ ಹಿರಿಯ ಗೋಪಿಯರು ಕೃಷ್ಣನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡರು. ಅವನನ್ನು ಮನೆಯ ಮುಂದಿನ ಅಂಗಳದಿಂದ ಕರೆದುಕೊಂಡು ಹೋಗಿ ಚಪ್ಪಾಳೆ ತಟ್ಟುತ್ತಾ ಅವನ ಆಶ್ಚರ್ಯಗೊಳಿಸುವ ಚಟುವಟಿಕೆಗಳನ್ನು ಹೊಗಳಲು ಪ್ರಾರಂಭಿಸಿದರು. ಸಾಮಾನ್ಯ ಮಗುವಿನಂತೆ ಕೃಷ್ಣನು ಚಪ್ಪಾಳೆ ತಟ್ಟಲು ಪ್ರಾರಂಭಿಸಿದನು. ಗೋಪಿಯರ ನಿಯಂತ್ರಣಕ್ಕೆ ಸಂಪೂರ್ಣವಾಗಿ ಒಳಗಾದ ಪರಮಪ್ರಭು ಶ್ರೀಕೃಷ್ಣನು ಅವರ ಕೈಗಳಲ್ಲಿ ಒಂದು ಗೊಂಬೆಯಾಗಿ ಹಾಡುತ್ತಾ ಕುಣಿಯಲು ಪ್ರಾರಂಭಿಸಿದ. ಒಮ್ಮೊಮ್ಮೆ ತಾಯಿ ಯಶೋದೆಯು ತಾನು ಕುಳಿತುಕೊಳ್ಳಲು ಒಂದು ಮರದ ಮಣೆಯನ್ನು ತರುವಂತೆ ಕೃಷ್ಣನಿಗೆ ಹೇಳುತ್ತಿದ್ದಳು. ಮಣೆಯು ಮಗುವಿಗೆ ತುಂಬ ಭಾರವಾಗಿದ್ದರೂ ಹೇಗಾದರೂ ಮಾಡಿ ಕೃಷ್ಣನು ಅದನ್ನು ತನ್ನ ತಾಯಿಗೆ ತಂದುಕೊಡುತ್ತಿದ್ದನು. ಒಮ್ಮೊಮ್ಮೆ ನಾರಾಯಣನ ಪೂಜೆ ಮಾಡುವಾಗ ಅವನ ತಂದೆ ನಂದ ಮಹಾರಾಜನು ತನ್ನ ಮರದ ಪಾದರಕ್ಷೆಗಳನ್ನು ತರುವಂತೆ ಹೇಳುತ್ತಿದ್ದನು. ಕೃಷ್ಣನು ಬಹು ಕಷ್ಟದಿಂದ ಅವುಗಳನ್ನು ತಲೆಯ ಮೇಲೆ ಹೊತ್ತುಕೊಂಡು ತಂದೆಗೆ ತಂದುಕೊಡುತ್ತಿದ್ದನು. ಯಾವುದಾದರೂ ಬಹುಭಾರವಾದ ವಸ್ತುವನ್ನು ಎತ್ತುವಂತೆ ಅವನಿಗೆ ಹೇಳಿದಾಗ ಅದನ್ನು ಎತ್ತಲಾಗದಿದ್ದರೆ ಸುಮ್ಮನೆ ತೋಳುಗಳನ್ನು ಅಲ್ಲಾಡಿಸುತ್ತಿದ್ದ. ಹೀಗೆ ಪ್ರತಿನಿತ್ಯವೂ ಪ್ರತಿ ಗಳಿಗೆಯೂ ಅವನು ತನ್ನ ತಂದೆ ತಾಯಿಗಳಿಗೆ ಸಂತೋಷದ ಆಗರವಾಗಿದ್ದರೂ ದೇವೋತ್ತಮ ಪರಮಪುರುಷನ ಶುದ್ಧ ಮನಸ್ಸಿನ ಭಕ್ತರು ಹೇಗೆ ಅವನನ್ನು ನಿಯಂತ್ರಿಸಬಹುದು ಮತ್ತು ಅವನು ಹೇಗೆ ಅವರ ಅಪೇಕ್ಷೆಗಳಿಗೆ ವಿಧೇಯನಾಗಿರುತ್ತಾನೆ ಎನ್ನುವುದನ್ನು ಪರಮ ಸತ್ಯವನ್ನು ಅರಸುತ್ತಿದ್ದ ಮಹಾತತ್ವಜ್ಞಾನಿಗಳಿಗೆ ಮತ್ತು ಋಷಿಗಳಿಗೆ ತೋರಿಸುವುದಕ್ಕೋಸ್ಕರ ಪ್ರಭುವು ವೃಂದಾವನ ನಿವಾಸಿಗಳ ಮುಂದೆ ತನ್ನ ಬಾಲಲೀಲೆಗಳನ್ನು ಪ್ರದರ್ಶಿಸುತ್ತಿದ್ದನು. ಒಂದು ದಿನ ಒಬ್ಬ ಹಣ್ಣು ಮಾರುವವನು ನಂದ ಮಹಾರಾಜನ ಮನೆಯ ಮುಂದೆ ಬಂದನು. ಅವನು, ಯಾರಿಗಾದರೂ ಹಣ್ಣುಗಳು ಬೇಕಿದ್ದರೆ ಬಂದು ನನ್ನಿಂದ ತೆಗೆದುಕೊಳ್ಳಿ ಎಂದು ಕೂಗಿದುದನ್ನು ಕೇಳಿ ಮಗು ಕೃಷ್ಣನು ತನ್ನ ಕೈಯಲ್ಲಿ ಒಂದಿಷ್ಟು ಅಕ್ಕಿಯ ಕಾಳುಗಳನ್ನು ತೆಗೆದುಕೊಂಡು ಹೋದನು. ಹಣ್ಣಿಗೆ ಅಕ್ಕಿಯ ಕಾಳುಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಅವನ ಉದ್ದೇಶ. ಆಗಿನ ಕಾಲದಲ್ಲಿ ವ್ಯಾಪಾರವು ವಿನಿಮಯದಿಂದಲೇ ನಡೆಯುತ್ತಿತ್ತು. ತನ್ನ ತಂದೆ ತಾಯಿಯರು ಧಾನ್ಯವನ್ನು ಕೊಟ್ಟು ಹಣ್ಣುಗಳನ್ನೂ ಇತರ ವಸ್ತುಗಳನ್ನು ತೆಗೆದುಕೊಳ್ಳುತ್ತಿದ್ದುದನ್ನು ಕೃಷ್ಣನು ನೋಡಿದ್ದಿರಬಹುದು. ಅವನು ಅವರನ್ನು ಅನುಕರಿಸಿದನು. ಆದರೆ ಅವನ ಅಂಗೈಗಳು ಬಹುಪುಟ್ಟವು, ಅಕ್ಕಿಯ ಕಾಳುಗಳನ್ನು ಎಚ್ಚರಿಕೆಯಿಂದ ಹಿಡಿದುಕೊಂಡಿರಲಿಲ್ಲ. ಆದುದರಿಂದ ಕಾಳುಗಳು ಕೆಳಕ್ಕೆ ಬೀಳುತ್ತಿದ್ದವು. ಹಣ್ಣುಗಳನ್ನು ಮಾರಾಟ ಮಾಡಲು ಬಂದವನು ಇದನ್ನು ನೋಡಿದ. ಮಗುವಿನ ಮೋಹಕ ರೂಪಕ್ಕೆ ಮಾರು ಹೋಗಿ ಅವನ ಕೈಯಲ್ಲಿದ್ದ ಕೆಲವು ಕಾಳುಗಳನ್ನು ತೆಗೆದುಕೊಂಡು ಅವನ ಕೈಗಳ ತುಂಬಾ ಹಣ್ಣುಗಳನ್ನು ಕೊಟ್ಟನು. ಕೂಡಲೇ ತನ್ನ ಹಣ್ಣಿನ ಬುಟ್ಟಿಯ ತುಂಬ ಆಭರಣಗಳು ತುಂಬಿ ಹೋದುದನ್ನು ಅವನು ಕಂಡ. ಎಲ್ಲ ವರಗಳನ್ನೂ ಅನುಗ್ರಹಿಸುವವನು ಪ್ರಭುವೇ. ಯಾರಾದರೂ ಪ್ರಭುವಿಗೆ ಏನನ್ನಾದರೂ ಕೊಟ್ಟರೆ ಅವನಿಗೆ ನಷ್ಟವಾಗುವುದಿಲ್ಲ, ಲಕ್ಷಗಟ್ಟಲೆ ಅವರಿಗೆ ಲಾಭವಾಗುತ್ತದೆ. ಜೋಡಿ ಅರ್ಜುನ ವೃಕ್ಷಗಳನ್ನು ಮುಕ್ತಿಗೊಳಿಸಿದ ಶ್ರೀಕೃಷ್ಣನು ಬಲರಾಮ ಮತ್ತಿತರ ಹುಡುಗರೊಡನೆ ಒಂದು ದಿನ ಯಮುನಾ ನದಿಯ ತೀರದಲ್ಲಿ ಆಡುತ್ತಿದ್ದನು. ಬೆಳಗ್ಗೆ ಆಗಲೇ ಬಹು ಹೊತ್ತಾಗಿದ್ದುದರಿಂದ ಬಲರಾಮನ ತಾಯಿ ರೋಹಿಣಿಯು ಅವರನ್ನು ಮನೆಗೆ ಕರೆಯಲು ಬಂದಳು. ಆದರೆ ಬಲರಾಮ ಮತ್ತು ಕೃಷ್ಣರು ಆಟದಲ್ಲಿ ಎಷ್ಟು ತಲ್ಲೀನರಾಗಿದ್ದರೆಂದರೆ ಅವರಿಗೆ ಹಿಂದಕ್ಕೆ ಹೋಗಲು ಇಷ್ಟವಿರಲಿಲ್ಲ. ಅವರು ಇನ್ನಷ್ಟು ಆಟದಲ್ಲಿ ಮಗ್ನರಾದರು. ಅವರನ್ನು ಮನೆಗೆ ಕರೆದುಕೊಂಡು ಹೋಗುವುದು ರೋಹಿಣಿಗೆ ಸಾಧ್ಯವಾಗದಿದ್ದಾಗ ಅವಳು ಮನೆಗೇ ಹೋಗಿ ಅವರನ್ನು ಮತ್ತೆ ಕರೆಯುವಂತೆ ತಾಯಿ ಯಶೋಧೆಗೆ ಹೇಳಿದಳು. ತಾಯಿ ಯಶೋಧೆಗೆ ತನ್ನ ಮಗನಲ್ಲಿ ಎಷ್ಟು ಪ್ರೇಮವೆಂದರೆ ಅವನನ್ನು ಮನೆಗೇ ಬರುವಂತೆ ಕರೆಯಲು ಹೊರಕ್ಕೆ ಬರುತ್ತಲೇ ಅವಳ ಸ್ತನಗಳು ಹಾಲಿನಿಂದ ತುಂಬಿ ಹೋದವು. ಅವಳು, ನನ್ನ ಮುದ್ದು ಮಗು ಮನೆಗೆ ಬಾ, ನಿನ್ನ ಊಟದ ಹೊತ್ತು ಆಗಲೇ ಮೀರಿ ಹೋಯಿತು ಎಂದು ಗಟ್ಟಿಯಾಗಿ ಕರೆದಳು. ಅನಂತರ ಅವಳು, ನನ್ನ ಪ್ರೀತಿಯ ಕೃಷ್ಣ, ನನ್ನ ಮುದ್ದು ಪದ್ಮನಯನ ಮಗುವೇ, ದಯವಿಟ್ಟು ಬಂದು ನನ್ನ ಎದೆಯ ಹಾಲನ್ನು ಕುಡಿ. ನೀನು ಸಾಕಷ್ಟು ಆಟವಾಡಿದ್ದೀಯೇ. ನನ್ನ ಪುಟ್ಟ ಮಗು, ನಿನಗೆ ಬಹಳ ಹಸಿವಾಗಿರಬೇಕು. ಇಷ್ಟು ಹೊತ್ತು ಆಟವಾಡಿ ನಿನಗೆ ಬಹಳ ಆಯಾಸವಾಗಿರಬೇಕು ಎಂದಳು. ಅವಳು ಬಲರಾಮನಿಗೆ ಹೀಗೆ ಹೇಳಿದಳು, ನನ್ನ ಮುದ್ದು ಹುಡುಗ, ನನ್ನ ಮನೆಯ ದಿವ್ಯ ಪ್ರಭೆಯೇ, ನಿನ್ನ ತಮ್ಮ ಕೃಷ್ಣನೊಡನೆ ಕೂಡಲೇ ಬಾ. ಬೆಳಗಿನಿಂದ ನೀವಾಡುತ್ತಿದ್ದೀರಿ, ನಿಮಗೆ ತುಂಬ ಆಯಾಸವಾಗಿರಬೇಕು. ಮನೆಗೆ ಬಂದು ಊಟ ಮಾಡಿ. ನಿಮ್ಮ ತಂದೆ ನಂದರಾಜನು ನಿಮಗಾಗಿ ಕಾಯುತ್ತಿದ್ದಾನೆ, ಅವನು ಊಟ ಮಾಡಬೇಕು. ಆದುದರಿಂದ ಹಿಂದಕ್ಕೆ ಬನ್ನಿ. ನಂದ ಮಹಾರಾಜನು ತಮಗಾಗಿ ಕಾಯುತ್ತಿದ್ದಾನೆ, ತಾವಿಲ್ಲದೆ ಊಟ ಮಾಡುವುದು ಅವನಿಗೆ ಸಾಧ್ಯವಿಲ್ಲ ಎಂದು ಕೇಳುತ್ತಲೇ ಕೃಷ್ಣ ಮತ್ತು ಬಲರಾಮರು ಮನೆಗೆ ಹೊರಡಲು ಸಿದ್ಧರಾದರು. ಆಗ ಅವರ ಜೊತೆಯ ಆಟಗಾರರು, ನಮ್ಮ ಆಟವು ಒಳ್ಳೆಯ ಘಟ್ಟಕ್ಕೆ ಬಂದಾಗಲೇ ಕೃಷ್ಣನು ಹೊರಟು ಹೋಗುತ್ತಿದ್ದಾನೆ, ಇನ್ನೊಂದು ಬಾರಿ ಅವನು ಹೋಗಲು ನಾವು ಬಿಡುವುದಿಲ್ಲ ಎಂದು ಆಕ್ಷೇಪಿಸಿದರು. ಅವನು ಮತ್ತೆ ತಮ್ಮೊಡನೆ ಆಟವಾಡಲು ಬಿಡುವುದಿಲ್ಲ ಎಂದು ಅವನ ಜೊತೆ ಆಡುತ್ತಿದ್ದ ಹುಡುಗರು ಹೇಳಿದರು. ಕೃಷ್ಣನಿಗೆ ಹೆದರಿಕೆಯಾಯಿತು. ಮನೆಗೆ ಹಿಂದಿರುಗುವ ಬದಲು ಮತ್ತೆ ಹುಡುಗರೊಡನೆ ಆಡಲು ಹೋದ. ಆಗ ತಾಯಿ ಯಶೋಧೆಯು ಹುಡುಗರನ್ನು ಗದರಿಸಿ ಕೃಷ್ಣನಿಗೆ ಹೀಗೆ ಹೇಳಿದಳು, ನನ್ನ ಮುದ್ದು ಕೃಷ್ಣ, ನೀನು ಬೀದಿಯ ಹುಡುಗ ಎಂದುಕೊಂಡಿದ್ದೀಯಾ? ನಿನಗೆ ಮನೆಯಿಲ್ಲವೇ? ದಯವಿಟ್ಟು ಮನೆಗೆ ಬಾ. ಬೆಳಗಿನಿಂದ ಆಟವಾಡಿ ನಿನ್ನ ದೇಹವು ಕೊಳೆಯಾಗಿರುವುದು ಕಾಣುತ್ತಿದೆ. ಮನೆಗೆ ಬಂದು ಸ್ನಾನ ಮಾಡು. ಅಲ್ಲದೆ ಇವತ್ತು ನಿನ್ನ ಹುಟ್ಟು ಹಬ್ಬ. ನೀನು ಮನೆಗೆ ಬಂದು ಬ್ರಾಹ್ಮಣರಿಗೆ ಗೋದಾನ ಮಾಡಬೇಕು. ನಿನ್ನ ಜೊತೆಯ ಆಟಗಾರರನ್ನು ಅವರ ತಾಯಂದಿರು ಒಡವೆಗಳಿಂದ ಹೇಗೆ ಅಲಂಕರಿಸಿದ್ದಾರೆ ನೋಡಿದೆಯಾ? ನೀನು ಶುಚಿಯಾಗಿ ಒಳ್ಳೆಯ ಉಡುಪು ಮತ್ತು ಒಡವೆಗಳಿಂದ ಅಲಂಕಾರ ಮಾಡಿಕೊಳ್ಳಬೇಕು. ಆದುದರಿಂದ ದಯೆಯಿಟ್ಟು ಮನೆಗೆ ಬಾ, ಸ್ನಾನ ಮಾಡು, ಸೊಗಸಾದ ಉಡುಪನ್ನು ಹಾಕಿಕೋ. ಅನಂತರ ನೀನು ಮತ್ತೆ ಆಟಕ್ಕೆ ಹೋಗಬಹುದು. ಹೀಗೆ ಬ್ರಹ್ಮ ಮತ್ತು ಶಿವ ಇಂತಹ ಮಹಾನ್ ದೇವತೆಗಳು ಪೂಜಿಸಬಹುದಾದ ಕೃಷ್ಣ ಮತ್ತು ಬಲರಾಮರನ್ನು ತಾಯಿ ಯಶೋದೆಯು ಮನೆಗೆ ಬರುವಂತೆ ಕರೆದಳು. ಅವಳು ಅವರು ತನ್ನ ಮಕ್ಕಳು ಎಂದೇ ಭಾವಿಸಿದ್ದಳು. ತಾಯಿ ಯಶೋದೆಯ ಮಕ್ಕಳಾದ ಕೃಷ್ಣ ಮತ್ತು ಬಲರಾಮರು ಮನೆಗೆ ಬಂದಾಗ ಅವಳು ಅವರಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಒಳ್ಳೆಯ ಉಡುಪನ್ನು ಹಾಕಿ ಒಡವೆಗಳನ್ನು ತೊಡಿಸಿದಳು. ಅನಂತರ ಬ್ರಾಹ್ಮಣರನ್ನು ಕರೆ ಕಳುಹಿಸಿ ಕೃಷ್ಣನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತನ್ನ ಮಕ್ಕಳ ಮೂಲಕ ಹಲವು ಗೋವುಗಳನ್ನು ದಾನ ಮಾಡಿದಳು. ಹೀಗೆ ಅವಳು ಮನೆಯಲ್ಲಿ ಕೃಷ್ಣನ ಹುಟ್ಟುಹಬ್ಬವನ್ನು ಆಚರಿಸಿದಳು. ಈ ಘಟನೆಯ ನಂತರ ಎಲ್ಲ ಗೋಪಾಲಕರು ಸಭೆ ಸೇರಿದರು. ನಂದ ಮಹಾರಾಜನು ಅಧ್ಯಕ್ಷತೆಯನ್ನು ವಹಿಸಿದ. ರಾಕ್ಷಸರಿಂದ ಮಹಾವನಕ್ಕೆ ಒದಗುತ್ತಿದ್ದ ವಿಪತ್ತುಗಳನ್ನು ನಿವಾರಿಸುವುದು ಹೇಗೆ ಎಂದು ಅವರು ತಮ್ಮ ತಮ್ಮಲ್ಲೇ ಸಮಾಲೋಚನೆ ಮಾಡಿದರು. ನಂದ ಮಹಾರಾಜನ ತಮ್ಮ ಉಪನಂದನೂ ಸಭೆಯಲ್ಲಿದ್ದ. ಅವನು ವಿದ್ವಾಂಸ ಮತ್ತು ಅನುಭವಿ ಎಂದು ಜನ ಗೌರವಿಸುತ್ತಿದ್ದರು ಮತ್ತು ಅವನು ಕೃಷ್ಣ ಬಲರಾಮರ ಹಿತೈಷಿ. ಅವನೊಬ್ಬ ಮುಖಂಡ. ಅವನು ಸಭೆಯನ್ನು ಉದ್ದೇಶಿಸಿ ಹೀಗೆ ಹೇಳಿದನು: ನನ್ನ ಪ್ರೀತಿಯ ಸ್ನೇಹಿತರೇ, ಇಲ್ಲಿನ ಶಾಂತಿಯನ್ನು ಭಂಗಗೊಳಿಸಲು ಮಹಾರಾಕ್ಷಸರು ಮತ್ತೆ ಮತ್ತೆ ಇಲ್ಲಿಗೆ ಬರುತ್ತಿರುವುದನ್ನು ಕಾಣುತ್ತಿದ್ದೇವೆ. ವಿಶೇಷವಾಗಿ ಅವರು ಸಣ್ಣ ಮಕ್ಕಳನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾರೆ. ಆದುದರಿಂದ ನಾವು ಈ ಸ್ಥಳವನ್ನು ಬಿಟ್ಟು ಬೇರೆ ಸ್ಥಳಕ್ಕೆ ಹೋಗಬೇಕು. ಪೂತನಿ ಮತ್ತು ಕೃಷ್ಣರ ವಿಷಯವನ್ನು ಯೋಚಿಸಿ. ಅಂತಹ ಮಹಾರಾಕ್ಷಸಿಯ ಕೈಗಳಿಂದ ಕೃಷ್ಣನು ತಪ್ಪಿಸಿಕೊಂಡದ್ದು ಶ್ರೀಹರಿಯ ಕೃಪೆಯಲ್ಲದೆ ಬೇರೇನೂ ಅಲ್ಲ. ಅದಾದ ನಂತರ ಸುಂಟರಗಾಳಿಯ ರಾಕ್ಷಸನು ಕೃಷ್ಣನನ್ನು ಆಕಾಶಕ್ಕೆ ಕೊಂಡೊಯ್ದ. ಶ್ರೀಹರಿಯ ಕೃಪೆಯಿಂದ ಕೃಷ್ಣನು ಉಳಿದುಕೊಂಡ. ರಾಕ್ಷಸನು ಕಲ್ಲಿನ ಮೇಲೆ ಬಿದ್ದು ಸತ್ತ. ಇತ್ತೀಚೆಗೆ ಮಗುವು ಎರಡು ಮರಗಳ ಮಧ್ಯೆ ಆಟವಾಡುತ್ತಿದ್ದಾಗ ಮರಗಳು ರಪ್ಪನೆ ಬಿದ್ದು ಹೋದವು. ಆದರೂ ಮಗುವಿಗೆ ಏನೂ ಅಪಾಯವಾಗಲಿಲ್ಲ. ಹೀಗೆ ಮತ್ತೆ ಶ್ರೀ ಹರಿಯು ಅವನನ್ನು ರಕ್ಷಿಸಿದ. ಈ ಮಗುವೋ ಅಥವಾ ಅವನ ಜೊತೆಗೆ ಆಡುತ್ತಿದ್ದ ಬೇರಾವ ಮಗುವೋ ಮರಗಳಿಗೆ ಸಿಕ್ಕಿ ಜಜ್ಜಿ ಹೋಗಿದ್ದರೆ ಎಂತಹ ಅನಾಹುತವಾಗುತ್ತಿತ್ತು. ಯೋಚಿಸಿ, ಈ ಎಲ್ಲ ಘಟನೆಗಳನ್ನು ಕುರಿತು ಯೋಚಿಸಿದರೆ ಈ ಸ್ಥಳದಲ್ಲಿ ನಮಗೆ ಕ್ಷೇಮವಿಲ್ಲ ಎಂದು ನಿರ್ಣಯಿಸಬೇಕಾಗುತ್ತದೆ. ನಾವು ಹೊರಟು ಹೋಗೋಣ. ಪ್ರಭು ಹರಿಯ ಕೃಪೆಯು ಈವರೆಗೆ ನಮ್ಮನ್ನು ವಿವಿಧ ಅನಾಹುತಗಳಿಂದ ಕಾಪಾಡಿದೆ. ಈಗ ನಾವು ಎಚ್ಚರಗೊಳ್ಳಬೇಕು. ಈ ಸ್ಥಳಗಳನ್ನು ಬಿಟ್ಟು ನಾವು ಶಾಂತವಾಗಿ ಬದುಕಲು ಸಾಧ್ಯವಿರುವ ಯಾವುದಾದರೂ ಸ್ಥಳಕ್ಕೆ ಹೋಗೋಣ. ವೃಂದಾವನ ಎನ್ನುವ ಹೆಸರಿನ ಅರಣ್ಯಕ್ಕೆ ಹೋಗೋಣ. ಅಲ್ಲಿ ಈಗ ತಾನೇ ಹೊಸ ಗಿಡಮೂಲಿಕೆಗಳು ಬೆಳೆದಿವೆ. ನಮ್ಮ ಗೋವುಗಳಿಗೆ ಮೇಯಲು ತುಂಬಾ ಅನುಕೂಲವಾದ ಸ್ಥಳ. ನಾವು ನಮ್ಮ ಕುಟುಂಬಗಳವರು, ಗೋಪಿಯರು, ಅವರ ಮಕ್ಕಳು ಅಲ್ಲಿ ಶಾಂತಿಯಿಂದ ಬದುಕಬಹುದು. ವೃಂದಾವನದ ಬಳಿ ಬಹು ಸುಂದರವಾದ ಗೋವರ್ಧನಗಿರಿಯಿದೆ. ನಮ್ಮ ದನಕರುಗಳಿಗೆ ಹೊಸದಾಗಿ ಬೆಳೆದ ಹುಲ್ಲು ಮತ್ತು ಮೇವಿದೆ. ಆದುದರಿಂದ ಅಲ್ಲಿ ವಾಸ ಮಾಡಲು ಕಷ್ಟವೇನೂ ಇಲ್ಲ. ನಾವು ಇಲ್ಲಿ ಕಾಲವನ್ನು ವ್ಯರ್ಥವಾಗಿ ಕಳೆಯಬೇಕಾಗಿಲ್ಲ. ನಾವೆಲ್ಲ ಕೂಡಲೇ ಆ ಸುಂದರ ಸ್ಥಳಕ್ಕೆ ಹೋಗಬೇಕೆಂದು ನಾನು ಸಲಹೆ ಮಾಡುತ್ತೇನೆ. ನಿಮಗೆ ಒಪ್ಪಿಗೆಯಾದರೆ ಗೋವುಗಳನ್ನು ಮುಂದೆ ಇಟ್ಟುಕೊಂಡು ನಾವು ಅಲ್ಲಿಗೆ ಹೋಗೋಣ. ಉಪನಂದನ ಮಾತುಗಳನ್ನು ಕೇಳಿ ಗೋಪಾಲಕರೆಲ್ಲ ಕೂಡಲೇ ಒಪ್ಪಿದರು. ನಾವು ಕೂಡಲೇ ಅಲ್ಲಿಗೆ ಹೋಗೋಣ. ಎಲ್ಲರೂ ತಮ್ಮ ಮನೆಗಳ ಪೀಠೋಪಕರಣಗಳನ್ನು ಪಾತ್ರೆಗಳನ್ನು ಗಾಡಿಗಳಿಗೆ ತುಂಬಿಸಿದರು. ವೃಂದಾವನಕ್ಕೆ ಹೋಗಲು ಸಿದ್ಧವಾದರು. ಗ್ರಾಮದ ವೃದ್ಧರು, ಮಕ್ಕಳು ಮತ್ತು ಸ್ತ್ರೀಯರನ್ನು ಪೀಠಗಳಲ್ಲಿ ಕೂಡಿಸಿದರು. ಗೋಪಾಲಕರು ಗಾಡಿಗಳ ಹಿಂದೆ ನಡೆಯಲು ಬಿಲ್ಲು ಬಾಣಗಳೊಡನೆ ಸಿದ್ಧವಾದರು. ಎಲ್ಲ ಹಸುಗಳನ್ನು, ಎತ್ತುಗಳನ್ನು, ಕರುಗಳನ್ನು ಮುಂದೆ ಬಿಟ್ಟರು. ಗಂಡಸರು ಬಿಲ್ಲು ಬಾಣಗಳನ್ನು ಹಿಡಿದು ಗೋಮಂದೆಗಳ ಸುತ್ತ ನಿಂತು ಕಹಳೆ ಕೊಂಬುಗಳನ್ನು ಊದಿದರು. ಹೀಗೆ ಸದ್ದು ಗದ್ದಲಗಳ ಮಧ್ಯೆ ಅವರು ವೃಂದಾವನಕ್ಕೆ ಹೊರಟರು. ವ್ರಜದ ಸ್ತ್ರೀಯರನ್ನು ಯಾರು ವರ್ಣಿಸಲು ಸಾಧ್ಯ? ಅವರೆಲ್ಲರೂ ಗಾಡಿಗಳಲ್ಲಿ ಕುಳಿತರು. ಒಡವೆಗಳನ್ನು, ಬೆಲೆಬಾಳುವ ಸೀರೆಗಳನ್ನು ಧರಿಸಿ ಅಲಂಕರಿಸಿಕೊಂಡಿದ್ದರು. ಅವರು ಎಂದಿನಂತೆ ಮಗು ಕೃಷ್ಣನ ಬಾಲಲೀಲೆಗಳನ್ನು ಹಾಡಲು ಪ್ರಾರಂಭಿಸಿದರು. ತಾಯಿ ಯಶೋದೆ ಮತ್ತು ತಾಯಿ ರೋಹಿಣಿಯರು ಬೇರೊಂದು ಗಾಡಿಯಲ್ಲಿ ಕುಳಿತಿದ್ದರು. ಕೃಷ್ಣ ಬಲರಾಮರು ಅವರ ತೊಡೆಯ ಮೇಲೆ ಕುಳಿತಿದ್ದರು. ಗಾಡಿಯಲ್ಲಿ ಹೋಗುತ್ತಾ ತಾಯಿ ರೋಹಿಣಿ ಮತ್ತು ಯಶೋದೆಯರು ಕೃಷ್ಣ ಬಲರಾಮರೊಂದಿಗೆ ಮಾತನಾಡುತ್ತಿದ್ದರು. ಅವರ ಮಾತಿನ ಸಂತೋಷವನ್ನು ಅನುಭವಿಸುತ್ತಿದ್ದಾಗ ಅವರು ಬಹುಸುಂದರಿಯರಾಗಿ ಕಂಡರು. ವೃಂದಾವನದಲ್ಲಿ ಪ್ರತಿಯೊಬ್ಬರೂ ಶಾಶ್ವತವಾಗಿ ಬಹುಶಾಂತಿಯಿಂದ ಮತ್ತು ಸುಖವಾಗಿ ಬಾಳುತ್ತಾರೆ. ವೃಂದಾವನವನ್ನು ತಲುಪಿದಾಗ ಅವರು ವೃಂದಾವನವನ್ನು ಸುತ್ತುಗಟ್ಟಿ ಗಾಡಿಗಳನ್ನೆಲ್ಲ ಒಟ್ಟಿಗೆ ಇಟ್ಟರು. ಯಮುನಾ ನದಿಯ ತೀರದಲ್ಲಿ ಗೋವರ್ಧನಗಿರಿಯ ಸೌಂದರ್ಯವನ್ನು ನೋಡಿದ ನಂತರ ಮನೆಗಳನ್ನು ಕಟ್ಟಲು ಪ್ರಾರಂಭಿಸಿದರು. ಸಮವಯಸ್ಕರು ಒಟ್ಟಿಗೆ ಓಡಾಡುತ್ತಿದ್ದರು. ಮಕ್ಕಳು ತಮ್ಮ ತಂದೆ ತಾಯಿಯರೊಡನೆ ಮಾತನಾಡುತ್ತಿದ್ದರು. ವೃಂದಾವನದ ನಿವಾಸಿಗಳಿಗೆಲ್ಲ ಬಹು ಸಂತೋಷವಾಯಿತು. ಈ ಕಾಲದಲ್ಲಿ ಕೃಷ್ಣ ಮತ್ತು ಬಲರಾಮರಿಗೆ ಕರುಗಳನ್ನು ನೋಡಿಕೊಳ್ಳುವ ಕೆಲಸವನ್ನು ವಹಿಸಲಾಯಿತು. ಗೋಪಾಲಕ ಬಾಲನ ಮೊದಲ ಕರ್ತವ್ಯ ಪುಟ್ಟ ಕರುಗಳನ್ನು ನೋಡಿಕೊಳ್ಳುವುದು. ಅವರ ಬಾಲ್ಯದ ಪ್ರಾರಂಭದಿಂದ ಹುಡುಗರಿಗೆ ಇದರಲ್ಲಿ ಶಿಕ್ಷಣವನ್ನು ಕೊಡುತ್ತಾರೆ. ಆದುದರಿಂದ ಇತರ ಪುಟ್ಟ ಗೋಪಾಲಕ ಹುಡುಗರೊಡನೆ ಕೃಷ್ಣ ಮತ್ತು ಬಲರಾಮರು ಹುಲ್ಲುಗಾವಲಿಗೆ ಹೋಗಿ ಕರುಗಳನ್ನು ವಹಿಸಿಕೊಂಡರು ಮತ್ತು ತಮ್ಮ ಆಟದ ಗೆಳೆಯರೊಂದಿಗೆ ಆಟವಾಡಿದರು. ಕರುಗಳನ್ನು ನೋಡಿಕೊಳ್ಳುವಾಗ ಒಮ್ಮೊಮ್ಮೆ ಅಣ್ಣ ತಮ್ಮಂದಿರು ತಮ್ಮ ಕೊಳಲುಗಳನ್ನು ನುಡಿಸುತ್ತಿದ್ದರು. ಅವರು ಆ ಮಲಕಿ ಹಣ್ಣುಗಳನ್ನು ಮತ್ತು ಬೇಲದ ಹಣ್ಣುಗಳೊಡನೆ ಚಿಕ್ಕ ಮಕ್ಕಳು ಚೆಂಡನ್ನಿಟ್ಟುಕೊಂಡು ಆಡುವಂತೆ ಆಡುತ್ತಿದ್ದರು. ಹಲವೊಮ್ಮೆ ಅವರು ನರ್ತನ ಮಾಡುತ್ತಿದ್ದರು ಮತ್ತು ತಮ್ಮ ಕಿರುಗೆಜ್ಜೆಗಳಿಂದ ಹಿತವಾದ ಶಬ್ದವನ್ನು ಮಾಡುತ್ತಿದ್ದರು. ಒಮ್ಮೊಮ್ಮೆ ಅವರು ಕಂಬಳಿಗಳನ್ನು ಹೊದ್ದುಕೊಂಡು ತಾವು ಎತ್ತುಗಳು ಮತ್ತು ದನಗಳು ಎಂದು ಆಡುತ್ತಿದ್ದರು. ಹೀಗೆ ಕೃಷ್ಣ ಮತ್ತು ಬಲರಾಮರು ಆಟವಾಡುತ್ತಿದ್ದರು. ಅಣ್ಣ ತಮ್ಮಂದಿರು ಎತ್ತುಗಳನ್ನು ಮತ್ತು ಹಸುಗಳನ್ನು ಅನುಕರಿಸಿ ಗೂಳಿಗಳ ಆಟವಾಡುತ್ತಿದ್ದರು. ಕೆಲವು ಸಲ ಅವರು ವಿವಿಧ ಪ್ರಾಣಿ ಪಕ್ಷಿಗಳು ಕೂಗುವುದನ್ನು ಅನುಕರಿಸುತ್ತಿದ್ದುದುಂಟು. ಹೀಗೆ ಅವರು ಸಾಮಾನ್ಯರಾದ ಮತ್ತು ಈ ಜಗತ್ತಿನ ಮಕ್ಕಳಂತೆ ಬಾಲ ಲೀಲೆಗಳಲ್ಲಿ ಸಂತೋಷಪಟ್ಟರು. ಒಮ್ಮೆ ಕೃಷ್ಣನೂ ಬಲರಾಮನೂ ಯಮುನಾ ನದಿಯ ತೀರದಲ್ಲಿ ಆಡುತ್ತಿದ್ದಾಗ ವತ್ಸಾಸುರ ಎಂಬ ರಾಕ್ಷಸನು ಆ ಸೋದರರನ್ನು ಕೊಲ್ಲಲು ಒಂದು ಕರುವಿನ ರೂಪವನ್ನು ಧರಿಸಿ ಬಂದನು. ಕರುವಿನ ರೂಪವನ್ನು ಧರಿಸಿದ್ದುದರಿಂದ ರಾಕ್ಷಸನು ಇತರ ಕರುಗಳೊಡನೆ ಬೆರೆಯುವುದು ಸುಲಭವಾಯಿತು. ಆದರೆ ಕೃಷ್ಣನು ಇದನ್ನು ವಿಶೇಷವಾಗಿ ಗಮನಿಸಿದನು. ರಾಕ್ಷಸನ ಬರುವಿಕೆಯನ್ನು ಕುರಿತು ಕೂಡಲೇ ಬಲರಾಮನಿಗೆ ತಿಳಿಸಿದನು. ಅಣ್ಣ ತಮ್ಮಂದಿರು ಅವನ ಹಿಂದೆಯೇ ಹೋಗಿ ಸದ್ದಿಲ್ಲದೆ ಅವನನ್ನು ಹಿಡಿದುಕೊಂಡರು. ಕೃಷ್ಣನು ಆ ರಾಕ್ಷಸ ಕರುವಿನ ಹಿಂದಿನ ಎರಡು ಕಾಲುಗಳನ್ನೂ ಬಾಲವನ್ನೂ ಹಿಡಿದುಕೊಂಡು ಅದನ್ನು ರಭಸವಾಗಿ ಸುತ್ತಿಸಿ ಒಂದು ಮರಕ್ಕೆ ಎಸೆದನು. ರಾಕ್ಷಸನು ಪ್ರಾಣವನ್ನು ಕಳೆದುಕೊಂಡು ಮರದ ಮೇಲಿನಿಂದ ಭೂಮಿಗೆ ಬಿದ್ದನು. ರಾಕ್ಷಸನು ನೆಲದ ಮೇಲೆ ಸತ್ತಾಗ ಕೃಷ್ಣನ ಆಟದ ಗೆಳೆಯರೆಲ್ಲ ಒಳ್ಳೆಯ ಕೆಲಸ ಮಾಡಿದೆ, ಒಳ್ಳೆಯ ಕೆಲಸ ಮಾಡಿದೆ ಎಂದು ಅಭಿನಂದಿಸಿದರು. ಆಕಾಶದಲ್ಲಿ ನೆರೆದಿದ್ದ ದೇವತೆಗಳು ಬಹುಸಂತೋಷದಿಂದ ಪುಷ್ಪವೃಷ್ಟಿ ಮಾಡಿದರು. ಈ ರೀತಿಯಲ್ಲಿ ಸಮಸ್ತ ಸೃಷ್ಟಿಯ ಪಾಲಕರಾದ ಕೃಷ್ಣ ಮತ್ತು ಬಲರಾಮರು ಪ್ರತಿದಿನವೂ ಕರುಗಳನ್ನು ನೋಡಿಕೊಳ್ಳುತ್ತಿದ್ದರು. ಹೀಗೆ ವೃಂದಾವನದಲ್ಲಿ ಗೋಪ ಬಾಲಕರಾಗಿ ತಮ್ಮ ಬಾಲಲೀಲೆಗಳನ್ನು ಸವಿದರು. ತಮ್ಮ ಕರುಗಳಿಗೆ ನೀರು ಕುಡಿಸಲೆಂದು ಎಲ್ಲ ಗೋಪ ಬಾಲಕರು ಪ್ರತಿನಿತ್ಯವೂ ಯಮುನಾ ನದಿಯ ದಡಕ್ಕೆ ಹೋಗುತ್ತಿದ್ದರು. ಸಾಮಾನ್ಯವಾಗಿ ಕರುಗಳು ಯಮುನೆಯ ನೀರನ್ನು ಕುಡಿಯುತ್ತಿದ್ದಾಗ ಬಾಲಕರೂ ಕುಡಿಯುತ್ತಿದ್ದರು. ಒಂದು ದಿನ ನೀರನ್ನು ಕುಡಿದು ಅವರು ನದಿಯ ತೀರದಲ್ಲಿ ಕುಳಿತಿದ್ದಾಗ ಬಾತುಕೋಳಿಯಂತೆ ಇದ್ದು ಒಂದು ಗುಡ್ಡದ ಗಾತ್ರವಿದ್ದ ಒಂದು ದೊಡ್ಡ ಪ್ರಾಣಿಯನ್ನು ಕಂಡರು. ಅದರ ಮೇಲ್ಭಾಗವು ಸಿಡಿಲಿನಷ್ಟು ಬಲಶಾಲಿಯಾಗಿತ್ತು. ಆ ಅಸಾಧಾರಣ ಪ್ರಾಣಿಯನ್ನು ಕಂಡಾಗ ಅವರು ಹೆದರಿಕೊಂಡರು. ಈ ಪ್ರಾಣಿಯ ಹೆಸರು ಬಕಾಸುರ. ಬಕಾಸುರನು ಕಂಸನ ಸ್ನೇಹಿತ. ಅವನು ಇದ್ದಕ್ಕಿದ್ದಂತೆ ಕಾಣಿಸಿಕೊಂಡು ಕೂಡಲೇ ತನ್ನ ಚುಚ್ಚುವ ಹರಿತವಾದ ಕೊಕ್ಕಿನಿಂದ ಕೃಷ್ಣನ ಮೇಲೆ ಆಕ್ರಮಣ ಮಾಡಿ ಅವನನ್ನು ನುಂಗಿಬಿಟ್ಟನು. ಹೀಗೆ ಕೃಷ್ಣನನ್ನು ಅವನು ನುಂಗಿಬಿಟ್ಟಾಗ ಬಲರಾಮನ ನಾಯಕತ್ವದಲ್ಲಿದ್ದ ಹುಡುಗರಿಗೆ ಮರಣ ಭಯವಾಯಿತು. ಆದರೆ ಬಕಾಸುರನು ಕೃಷ್ಣನನ್ನು ನುಂಗುತ್ತಿದ್ದಾಗ ಅವನಿಗೆ ಬೆಂಕಿಯಂತೆ ಉರಿಯುವ ಅನುಭವವಾಯಿತು. ಇದಕ್ಕೆ ಕಾರಣ ಕೃಷ್ಣನ ಹೊಳೆ ಹೊಳೆಯುವ ಪ್ರಭೆ. ರಾಕ್ಷಸನು ಕೂಡಲೇ ಕೃಷ್ಣನನ್ನು ಬಾಯಿಯಿಂದ ಉಗುಳಿ ತನ್ನ ಕೊಕ್ಕಿನಿಂದ ಕಚ್ಚಿ ಅವನನ್ನು ಕೊಲ್ಲಲು ಪ್ರಯತ್ನಿಸಿದ. ಕೃಷ್ಣನು ನಂದ ಮಹಾರಾಜನ ಮಗುವಿನ ಪಾತ್ರವನ್ನು ವಹಿಸಿದ್ದರೂ ಅವನು ಸೃಷ್ಟಿಕರ್ತನಾದ ಬ್ರಹ್ಮದೇವನ ನಿಜವಾದ ತಂದೆ ಎನ್ನುವುದು ಬಕಾಸುರನಿಗೆ ತಿಳಿದಿರಲಿಲ್ಲ. ದೇವತೆಗಳಿಗೆ ಆನಂದ ಸಾಗರನೂ ಸಾಧು ಸಜ್ಜನರ ಪಾಲಕನೂ ಆದ ಯಶೋದಾನಂದನನ್ನು ಆ ಬೃಹದಾಕಾರದ ಬಾತುಕೋಳಿಯ ಕೊಕ್ಕನ್ನು ಹಿಡಿದುಕೊಂಡು ತನ್ನ ಗೋಪಾಲಕ ಗೆಳೆಯರ ಮುಂದೆ ಮಗುವು ಹುಲ್ಲಿನ ಎಸಳನ್ನು ಸೀಳುವಷ್ಟು ಸುಲಭವಾಗಿ ರಾಕ್ಷಸನ ಬಾಯನ್ನು ಸೀಳಿದನು. ಸ್ವರ್ಗಲೋಕಗಳ ನಿವಾಸಿಗಳು ಅತ್ಯಂತ ಸುವಾಸನೆಯ ಹೂವಾದ ಚಮೇಲಿಯಂತಹ ಹೂಗಳನ್ನು ತಮ್ಮ ಅಭಿನಂದನೆಯ ಸಂಕೇತವಾಗಿ ಆಕಾಶದಿಂದ ವೃಷ್ಟಿ ಮಾಡಿದರು. ಪುಷ್ಪವೃಷ್ಟಿಯೊಡನೆ ಕಹಳೆಗಳು, ಮೃದಂಗಗಳು ಮತ್ತು ಶಂಖಗಳ ನಾದದ ಕಂಪನವಾಯಿತು. ಪುಷ್ಪವೃಷ್ಟಿಯನ್ನು ಕಂಡು ಸ್ವರ್ಗಲೋಕದ ನಾದಗಳನ್ನು ಕೇಳಿದಾಗ ಅವನ ಜೊತೆಯ ಹುಡುಗರಿಗೆ ತುಂಬಾ ಆಶ್ಚರ್ಯವಾಯಿತು. ಕೃಷ್ಣನನ್ನು ಕಂಡಾಗ ಬಲರಾಮನನ್ನು ಒಳಗೊಂಡು ಎಲ್ಲ ಹುಡುಗರಿಗೂ ಮತ್ತೆ ಉಸಿರು ಬಂದಂತಾಯಿತು. ಕೃಷ್ಣನು ತಮ್ಮ ಕಡೆಗೆ ಬರುತ್ತಿದ್ದುದನ್ನು ಕಂಡು ನಂದನ ಮಗನನ್ನು ಅಪ್ಪಿಕೊಂಡು ತಮ್ಮ ಎದೆಗೆ ಒತ್ತಿಕೊಂಡರು. ಅನಂತರ ಅವರೆಲ್ಲರೂ ತಮ್ಮ ರಕ್ಷಣೆಯಲ್ಲಿದ್ದ ಕರುಗಳನ್ನು ಒಂದೆಡೆ ಸೇರಿಸಿ ಮನೆಗೆ ಹೊರಟರು. ಮನೆಯನ್ನು ಸೇರಿ ಅವರು ನಂದಕುವರನ ಅದ್ಭುತ ಚಟುವಟಿಕೆಗಳನ್ನು ಕುರಿತು ಮಾತನಾಡಲು ಪ್ರಾರಂಭಿಸಿದರು. ಹುಡುಗರಿಂದ ಕಥೆಯನ್ನು ಕೇಳಿ ಗೋಪಿಯರಿಗೂ ಗೋಪಾಲಕರಿಗೂ ತುಂಬಾ ಸಂತೋಷವಾಯಿತು. ಏಕೆಂದರೆ ಸಹಜವಾಗಿಯೇ ಅವರಿಗೆ ಕೃಷ್ಣನಲ್ಲಿ ಬಹುಪ್ರೀತಿ. ಅವನ ಮಹಾತ್ಮೆಯನ್ನೂ ವಿಜಯದ ಕಾರ್ಯಗಳನ್ನೂ ಕೇಳಿ ಅವರ ಪ್ರೀತಿಯು ಹೆಚ್ಚಿತು. ಮಗು ಕೃಷ್ಣನು ಸಾವಿನ ಬಾಯಿಂದ ಪಾರಾದನೆಂದು ಭಾವಿಸಿ ಅವರು ಬಹು ಪ್ರೀತ್ಯಾದರಗಳಿಂದ ಅವನ ಮುಖವನ್ನು ನೋಡಿದರು. ಅವರಿಗೆ ತುಂಬಾ ಕಳವಳವಾಗಿತ್ತು. ಆದರೆ ಕೃಷ್ಣನಿಂದ ಬೇರೆಡೆ ಮುಖವನ್ನು ತಿರುಗಿಸಲು ಅವರಿಗೆ ಸಾಧ್ಯವಾಗಲಿಲ್ಲ. ಕೃಷ್ಣನ ಮೇಲೆ ರಾಕ್ಷಸರು ಎಷ್ಟೋ ಬಗೆಗಳಲ್ಲಿ ಎಷ್ಟೋ ಬಾರಿ ಆಕ್ರಮಣ ಮಾಡಿದ್ದರು. ಆದರೂ ರಾಕ್ಷಸರು ಸತ್ತರು, ಕೃಷ್ಣನಿಗೆ ಏನೂ ಅಪಾಯವಾಗಲಿಲ್ಲ ಎಂದು ಅವರು ತಮ್ಮ ತಮ್ಮಲ್ಲಿ ಮಾತನಾಡಿಕೊಂಡರು. ಅಷ್ಟೊಂದು ಭಯಂಕರ ದೇಹಗಳನ್ನು ಹೊಂದಿದ್ದ ಅಷ್ಟೊಂದು ಮಂದಿ ಮಹಾರಾಕ್ಷಸರು ಕೃಷ್ಣನನ್ನು ಕೊಲ್ಲಲು ಪ್ರಯತ್ನಿಸಿದರು. ಆದರೆ ಶ್ರೀ ಹರಿಯ ಕೃಪೆಯಿಂದ ಅವರು ಒಂದಿಷ್ಟೂ ಘಾಸಿ ಮಾಡಲಾಗಲಿಲ್ಲ. ಅದಕ್ಕೆ ಪ್ರತಿಯಾಗಿ ಅವರೆಲ್ಲರೂ ಬೆಂಕಿಯಲ್ಲಿ ಸಣ್ಣ ನೊಣಗಳು ನಾಶವಾಗುವಂತೆ ನಾಶವಾಗಿ ಹೋದರು. ವೇದಗಳಲ್ಲಿ ಮತ್ತು ಜ್ಯೋತಿಷ್ಶಾಸ್ತ್ರದಲ್ಲಿ ತಮಗಿದ್ದ ವಿಶಾಲವಾದ ಜ್ಞಾನದಿಂದ ಗರ್ಗಮುನಿಯು ಈ ಹುಡುಗನ ಮೇಲೆ ಬಹುಮಂದಿ ರಾಕ್ಷಸರು ಆಕ್ರಮಣ ಮಾಡುತ್ತಾರೆ ಎಂದು ಭವಿಷ್ಯ ನುಡಿದಿದ್ದುದನ್ನು ಅವರು ಜ್ಞಾಪಿಸಿಕೊಂಡರು. ಅವರ ಪ್ರತಿಯೊಂದು ಪದವೂ ನಿಜವಾಗುತ್ತಿದ್ದುದನ್ನು ಅವರೀಗ ಕಂಡರು. ನಂದ ಮಹಾರಾಜನೂ ಇತರ ಎಲ್ಲ ಹಿರಿಯ ಗೋಪಾಲಕರೂ ಶ್ರೀಕೃಷ್ಣ ಮತ್ತು ಬಲರಾಮರ ಬೆರಗುಗೊಳಿಸುವ ಚಟುವಟಿಕೆಗಳನ್ನು ಕುರಿತು ಮಾತನಾಡಿಕೊಳ್ಳುತ್ತಿದ್ದರು. ಅವರು ತಮ್ಮ ಮಾತಿನಲ್ಲಿ ಎಷ್ಟು ಮೈ ಮರೆಯುತ್ತಿದ್ದರು ಎಂದರೆ ಭೌತಿಕ ಬದುಕಿಗೆ ಅನಿವಾರ್ಯವಾದ ಮೂರು ಬಗೆಯ ನೋವುಗಳನ್ನು ಮರೆತರು. ಇದು ಕೃಷ್ಣ ಪ್ರಜ್ಞೆಯ ಪರಿಣಾಮ. ನಂದ ಮಹಾರಾಜನು 5000 ವರ್ಷಗಳ ಕೆಳಗೆ ಸವಿದುದನ್ನು ಕೃಷ್ಣ ಪ್ರಜ್ಞೆಯಲ್ಲಿರುವವರು ಕೃಷ್ಣನ ಮತ್ತು ಅವನ ಗೆಳೆಯರ ಅಲೌಕಿಕ ಲೀಲೆಗಳನ್ನು ಕುರಿತು ಮಾತನಾಡುವಷ್ಟರಿಂದಲೇ ಈಗಲೂ ಸವಿಯಬಹುದು. ಹೀಗೆ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಿಸಿದ ಶ್ರೀರಾಮಚಂದ್ರನ ವಾನರರಂತೆ, ಸಮುದ್ರ ಲಂಘನ ಮಾಡಿ ಲಂಕೆಗೆ ಹೋದ ಹನುಮಂತನಂತೆ, ಬಲರಾಮ ಮತ್ತು ಕೃಷ್ಣರು ತಮ್ಮ ಬಾಲಲೀಲೆಗಳಿಂದ ಹರ್ಷಪಟ್ಟರು. ತಮ್ಮ ಗೆಳೆಯರೊಡನೆ ಇಂತಹ ಲೀಲೆಗಳನ್ನು ಅನುಕರಿಸಿ ತಮ್ಮ ಬಾಲ್ಯ ಜೀವನವನ್ನು ಸಂತೋಷವಾಗಿ ಕಳೆದರು. ವತ್ಸಾಸುರ ಮತ್ತು ಬಕಾಸುರರ ಸಂಹಾರ ಎನ್ನುವ 11ನೆಯ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.